ತಾರತಮ್ಯ ಸಂಧಿಯಲ್ಲಿ ಇಲ್ಲಿ ಕಳೆಗಿಂತ ಮೇಲಕ್ಕೆ, ನಾವು ಮುಂಚೆ ಎಲ್ಲ ಸಂಧಿಗಳಲ್ಲಿ ಪರಮಾತ್ಮ ಸರ್ವೋತ್ತಮ ಅಂತ ಹೇಳಿ ಪರಮಾತ್ಮ ಲಕ್ಷ್ಮೀದೇವಿ ಬ್ರಹ್ಮವಾಯುಗಳು ಹೀಗೆ ಬಂದಿದ್ದೀವಿ ಮೇಲಿಂದ ಕಳೆಗೆ, ಇದು ಕಳೆಗಿಂತ ಮೇಲಕ್ಕೆ. ಈ ಏನು ರಿವರ್ಸ್ ಆರ್ಡರ್ಲಿ ಹೇಳುವುದರ ಏನು ಉದ್ದೇಶ ಅಂತ, ನಮಗೆ ಒಂದು ತಾರತಮ್ಯದ ಜ್ಞಾನ ಇರಬೇಕು. ಯಾಕಂದ್ರೆ ತಾರತಮ್ಯದ ಜ್ಞಾನ ತಿಳ್ಕೊಂಡು ನಾವು ಮುಖ್ಯವಾಗಿ ಏನೋ ಕಳಗಿನ ಜಂತುಗಳಲ್ಲಿ ತಾರತಮ್ಯ ಆ ತಾರತಮ್ಯ ಇದೆ ಅಂತ ತಿಳ್ಕೊಳ್ಳುವ ಮೂಲಕವಾಗಿ ನಮಗೆ ಏನು ಪ್ರಯೋಜನ? ಯಾವುದೇ ಒಂದು ಪ್ರಪಂಚದಲ್ಲಿ ಪ್ರತಿಯೊಂದು ವಿಷಯವನ್ನು ತಿಳ್ಕೊಂಡಾಗ ಆ ವಿಷಯ ವಿಷ್ಣು ಸರ್ವೋತ್ತಮತ್ವದಲ್ಲಿ ಭಗವಂತನ ಮಹಿಮೆಯಲ್ಲಿ ಅವಸಾನವಾದರೆ ಅದರ ಸಾರ್ಥಕತೆ ಇದೆ, ಇಲ್ಲ ಅಂದ್ರೆ ಅದು ಇಟ್ ಬಿಕಮ್ಸ್ ಲೈಕ್ ಕ್ವಿಜ್ ಕ್ವಶನ್ ತರ ಆಗಿಬಿಡುತ್ತೆ. ಯಾವುದು ಕ್ವಿಜ್ ಕ್ವಶನ್ ಆಗಬಾರದು. ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ದಟ್ ಹೆಲ್ಪ್ಸ್ ಅಸ್ ಇನ್ ಅಪ್ರಿಶಿಯೇಟಿಂಗ್ ಪರಮಾತ್ಮನ ಸರ್ವೋತ್ತಮತ್ವ. ಇಲ್ಲಿ ಹಾಗೆ ನಾವು ಈಗ ಉದಾಹರಣೆಗೆ ಸ್ಥಾವರಕ್ಕೆ ಜಡಕ್ಕಿಂತಲೂ ತೃಣರಾಶಿಗಳು ಇವೆಲ್ಲ ಲತಾ ಗುಲ್ಮಾರಿಗಳು ಹೆಚ್ಚು, ಇವು ಹೇಳುವುದರ ಮೂಲಕವಾಗಿ ಭಗವಂತನ ಮಹಿಮೆ ಯಾಕೆ ಗೊತ್ತಾಗುತ್ತೆ? ಹೌ ಡಸ್ ದಟ್ ಕನ್ವೇ ದ ಮಹಿಮಾ ಆಫ್ ಭಗವಂತ ಅಂತ ನಮಗೆ ಸಂದೇಹ ಬರುತ್ತೆ. ಏನು ಅಂತ ಹೇಳಿದರೆ ಆ ಎಲ್ಲ ಜೀವರಾಶಿಗಳು ಕೂಡ ಅವರವರ ಯೋಗ್ಯತಾ ತಾರತಮ್ಯ, ಅದು ಯೋಗ್ಯತೆಗೆ ತಕ್ಕಂತೆ ಅವರು ಪ್ರವರ್ತನೆ ಮಾಡುತ್ತೆ. ಅವು ಯೋಗ್ಯತೆಗೆ ಮೀರಿ ಯಾವುದು ಮಾಡಲಿಕ್ಕಾಗೋದಿಲ್ಲ. ಯೋಗ್ಯತೆಗಿಂತಲೂ ಕಳವು ಯಾವುದು, ಆ ತಮ್ಮ ತಮ್ಮ ಯೋಗ್ಯ ಸ್ಥಾನಗಳಲ್ಲಿ ಇದ್ದೇ ಎಲ್ಲವೂ ಪ್ರಪಂಚದಲ್ಲಿ ಎಲ್ಲ ಸಾಧನೆಗಳು ನಡೆಯುತ್ತೆ. ಇದು ನಡೆಯುವುದಕ್ಕೆ ಭಗವಂತ ಹಾಗೆ ಮಾಡಿಸುತ್ತಾನೆ. ಅಂದರೆ ನಾವು ಬಿಂಬ ಪ್ರತಿಬಿಂಬ ಸಂಧಿ ಮುಂದೆ ನೋಡಿದ್ದೀವಿ, ಬಿಂಬ ಭಗವಂತ ಬಿಂಬರೂಪನಾಗಿದ್ದಾನೆ, ಎಲ್ಲವೂ ಪ್ರತಿಬಿಂಬರಾಗಿದೆ. ಪ್ರತಿಬಿಂಬವಾಗಿರುವ ವಸ್ತುಗಳಲ್ಲಿ ಭಗವಂತ ನಿಂತು ಅತ್ಯಲ್ಪವಾದ ಯೋಗ್ಯತೆ ಇರುವ ಜೀವನನ್ನು ಅತ್ಯಧಿಕ ಯೋಗ್ಯ ಸ್ಥಾನವನ್ನು ಪ್ರವರ್ತನೆ ಮಾಡುವಂತೆ ಮಾಡದಿದ್ದರೆ ದೇವರಿಗೆ ದೋಷ ಬರುತ್ತೆ. ದೇವರಿಗೆ ದೇವರೇನು ಪಕ್ಷಪಾತ ಬುದ್ಧಿ ತೋರಿಸಿದ್ದಾನಂತೇಳಿ, ಅದು ದೇವರಿಗೆ ಇಲ್ಲ. ಒಂದಾಗ ಅಂದ್ರೆ ದೋಷರಹಿತತ್ವ ಒಂದು, ಇನ್ನೊಂದು ಗುಣ ಸಹಿತತ್ವ. ಭಗವಂತನಿಗೆ ದೋಷ ಇಲ್ಲ, ಗುಣಗಳಿವೆ. ಏನು ಗುಣ? ಆಯಾ ಜೀವರಾಶಿಗಳಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರಿಂದ ಸಾಧನೆಯನ್ನು ಮಾಡಿಸುತ್ತಾನೆ. ಅದರ ಮೂಲಕವಾಗಿ ನಮ್ಮ ಯೋಗ್ಯತೆ ಇಟ್ ವಿಲ್ ನಾಟ್ ಡಿಮ್, ಅಂದ್ರೆ ನಾವು ಎಲ್ಲಿದ್ದೀವೋ ಆ ಸ್ಥಾನದಿಂದ ನಾವು ಕಳೆಗೆ ಬಿದ್ದು ಬಿಡುವಂತೆ ಭಗವಂತ ಮಾಡೋದಿಲ್ಲ. ಹಿ ವಿಲ್ ಮೇಕ್ ಅ ಸ್ಟೇ ಇನ್ ಎ ಪೊಸಿಷನ್ ವೇ ವಿ ಬಿಲಾಂಗ್. ನಾವು ಇರಬೇಕಾಗಿದ ಸ್ಥಾನಕ್ಕಿಂತಲೂ ನಮ್ಗೆ ಕಳೆಗೆ ತಳ್ಳುವುದಿಲ್ಲ, ಬಿಡದೆ ನೋಡ್ತಾನೆ ಭಗವಂತ. ಅದು ಅವನ ಕರುಣಾಮಯತ್ವ, ಅದು ಅವನ ಮಹಿಮೆ. ಸೊ ಇದು ಅವನ ಸಾಮರ್ಥ್ಯವೂ ಆಗಿದೆ, ಅವನ ಕರುಣೆಯೂ ಆಗಿದೆ. ಸೊ ಇದು ಭಗವಂತನ ಮಹಿಮಾಶಕ್ತಿಯನ್ನು ತಿಳಿಸುವಂತಹ ಶಬ್ದ ಆಗಿದೆ. ಸೊ ಆ ವಿಧವಾಗಿ ಪ್ರಪಂಚದಲ್ಲಿ ಇರುವ ಸಮಸ್ತ ಜೀವರಾಶಿಗಳಲ್ಲಿ ಇರುವಂತಹ ತಾರತಮ್ಯ ಯಾವುದಿದೋ ಆ ತಾರತಮ್ಯವನ್ನು ನೋಡುವಾಗ ಆ ತಾರತಮ್ಯದ ಹಿನ್ನೆಲೆಯಲ್ಲಿ ಭಗವಂತನ ಕರ್ತೃತ್ವವನ್ನು ನೋಡಬೇಕು, ಭಗವಂತನ ಕಾರ್ಯವನ್ನು ನೋಡಬೇಕು. ಆವಾಗ ಅದು ಸಾರ್ಥಕವಾಗತ್ತೆ. ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಅದು ಈ ಆರೋಹಣ ತಾರತಮ್ಯದ ಅದು ಕಳಗಿನಿಂದ ಮೇಲಕ್ಕೆ ನೋಡ್ತಾ ಬರುವಾಗ ಒಂದೊಂದು ಕಳಗಿರುವ ಜೀವರಾಶಿಗಳಲ್ಲಿಯೂ ಭಗವಂತ ನಿಂತಿದ್ದು ಅವರವರಿಗೆ ಅವರವರ ತಕ್ಕಂತೆ ಮಾಡಿಸ್ತಾನೆ. ಅಂದ್ರೆ ಜಡ ಪದಾರ್ಥಗಳಲ್ಲಿಯೂ ಭಗವಂತ ವ್ಯಾಪ್ತ, ಅಂದ್ರೆ ಇದು ಸರ್ವ ವ್ಯಾಪ್ಯತ್ವವನ್ನು ಹೇಳುತ್ತೆ, ಸರ್ವ ಸಾಮರ್ಥ್ಯ, ಸರ್ವ ಶಕ್ತಿತ್ವವನ್ನು ಎಲ್ಲವನ್ನು ಹೇಳುವಂತಹ ವಿಧಾನವಾಗಿದೆ. ಇದನ್ನು ನಾವು ಜ್ಞಾಪ್ತಿಯಲ್ಲಿಟ್ಕೋಬೇಕು. ಸೊ ದಟ್ ಈಸ್ ದ ಹೋಲ್ ಪರ್ಪಸ್ ಆಫ್ ಇಟ್. ಆ ಕಾರಣದಿಂದ ಇಲ್ಲಿ ನಾವು ಮೊದಲನೇದಲ್ಲಿ ಸ್ಥಾವರರು ನೋಡಲಿಕ್ಕೆ, ಅಂದ್ರೆ ಜಡ ಸ್ಥಾವರ ಜೀವರಾಶಿಗಳನ್ನು ಕಂಪೇರ್ ಮಾಡಿದ್ರೆ ತೃಣ ಜೀವರಾಶಿಗಳು, ಅದಕ್ಕಿಂತಲೂ ಕ್ರಿಮಿಗಳು, ಕ್ರಿಮಿಜೀವರು ಉತ್ತಮರು. ಕ್ರಿಮಿಗಳಿಂದಲ ಅಜ ಅಂದ್ರೆ ಅಜ ಅಂತ ಹೇಳಿದರೆ ಮೇಕೆ ಅಂತ ಅನ್ನೋದು. ಅಜ ಅಂದ್ರೆ ಆಕ್ಚುಲಿ ಆಗಿ ಕುರಿ ಅಂತ, ಕುರಿ ಅಜ ಅಂತ ಹೇಳಿದ್ರೆ ಮ್ಯಾಕಿ ಗೋಟ್ಸ್ ಅಂಡ್ ಶೀಪ್ ಅನ್ನುವ ಕ್ಯಾಟಗರಿಯಲ್ಲಿ ಬರುವಂತಹದ್ದು. ಸೊ ಅಜ ಅವಿಗಳು. ಅದಾದ ಮೇಲೆ ಗೋ ಅಂದ್ರೆ ಆಕಳು, ಅದಕ್ಕಿಂತಲೂ ಮೇಲೆ ಗಜ ಆನೆ, ಅದಕ್ಕಿಂತಲೂ ಮೇಲೆ ವ್ಯಾಘ್ರಾಜ್, ಅದಕ್ಕಿಂತಲೂ ಮೇಲೆ ಸಿಂಹ ಅಂತ ಹೇಳಿದ. ಇದು ಹೇಳಿದಾಗ ನಮಗೆ ಮೊದಲನೇ ಪ್ರಶ್ನೆ, ಅದು ಏನ್ರಿ ಆಕಳು ಕೌಸ್ ಆರ್ ಸೋ ಮಚ್ ಮೋರ್ ದನ್ ಸಿಂಹ ಅಲ್ಲವಾ ಅಂತ. ನಮಗೆ ಇದು ನಾವು ಹೇಳ್ತಾ ಇರೋದು ಅದರಲ್ಲಿರುವ ಭಗವಂತನ ಸನ್ನಿಧಾನವನ್ನು ಹೇಳ್ತಾ ಇಲ್ಲ, ಆಯಾ ಜೀವರಾಶಿಗಳಿಗಿರುವ ಪೊಟೆನ್ಶಿಯಲ್ ಕೇಪಬಿಲಿಟಿಯನ್ನು ಹೇಳ್ತಾ ಇದ್ದಾರಷ್ಟೇ. ಅಂದರೆ ಎಷ್ಟು ಅವುಗಳಿಗೆ ಏನೋ ಬುದ್ಧಿ ಮತ್ತು ಆ ಪ್ರಾಣಿಗಳಿಗೆ ಕೂಡ ಏನೋ ಸ್ವಲ್ಪ ಅಲ್ಪ ಬುದ್ಧಿ ಇದ್ದೇ ಇದೆ. ಎಲ್ಲ ಪ್ರಾಣಿಗಳಿಗೂ ಏನೋ ಅವರಲ್ಲಿರುವ ಬುದ್ಧಿ ಸಾಮರ್ಥ್ಯದ ಜನರಲ್ ಇದು ಹೇಳ್ತಾ ಇರುವಂತಹದ್ದು. ದಿಸ್ ಈಸ್ ಆಲ್ಸೋ ಅಗೇನ್ ಎ ಜನರಲ್ ಅಬ್ಸರ್ವೇಷನ್. ಅಂದ್ರೆ ಏನು, ಪ್ರತಿ ಒಂದು ಗೋವುಕ್ಕಿಂತಲೂ ಪ್ರತಿಯೊಂದು ಗಜ ಜಾಸ್ತಿ, ಆನೆ ಜಾಸ್ತಿ, ಪ್ರತಿಯೊಂದು ಆನೆಕ್ಕಿಂತಲೂ ಪ್ರತಿಯೊಂದು ವ್ಯಾಘ್ರವು ಜಾಸ್ತಿ ಅಂತ ಅರ್ಥ ಅಲ್ಲ. ಓವರ್ ಆಲ್ ಆ ಕೇಪಬಿಲಿಟಿ ಅವುಗಳಲ್ಲಿ ಜಾಸ್ತಿ. ಇದು ಕೂಡ ಸ್ವಾಭಾವಿಕವಾಗಿ ಇರುವಂತಹ ವಿಷಯವನ್ನು ಹೇಳುವಂತಹದ್ದು. ಅಂದ್ರೆ ಒಂದು ಅದೇ ವಿಧವಾಗಿ ನಾವು ಶೂದ್ರಾದಿಗಳು ಹೇಳಿದ್ದಾರೆ, ಶೂದ್ರಾದಿಗಳು ಮೂವರು ಉತ್ತಮರು, ಕರ್ಮಕರು, ಭೂದೇವರು. ಸೊ ಇಲ್ಲಿ ಹೇಳ್ತಾ ಇರುವಾಗ ಶೂದ್ರನಾಗಿ ಜನ್ಮ ತಾಳಿದವನಿಕ್ಕಿಂತಲೂ ಬ್ರಾಹ್ಮಣ ಜನ್ಮ ತಾಳಿದವನು ಜಾಸ್ತಿಯಾ ಅಂತ ನಮ್ಗೆ ಒಂದು ಅಫ್ಕೋರ್ಸ್ ಓವರ್ ಆಲ್ ಅಂತ ತಗೊಂಡ್ರೆ ನಾವು ಏನಂತೀವಿ ಔಪಾಧಿಕ ಅಂದ್ರೆ ಜನ್ಮದಲ್ಲಿ ಬರುವಂತಹದ್ದು ಕೂಡ ತಗೋಬಹುದು. ಆದ್ರೆ ಇದು ಇನ್ನೂ ಮೋರ್ ಇಂಪಾರ್ಟೆಂಟ್ ಆಗಿ ಸ್ವಾಭಾವಿಕವಾಗಿರುವ ವಿಷಯವನ್ನು ಹೇಳುವಂತಹದ್ದು. ಆ ಕಾರಣದಿಂದ ಯಾರೋ ಒಬ್ಬನು ಶೂದ್ರನಾಗಿ ಜನ್ಮ ತಾಳಿರಬಹುದು, ಅದು ಸ್ವಾಭಾವಿಕವಾಗಿ ಅವನು ಬ್ರಾಹ್ಮಣ ಇರಬಹುದು. ಅದೇ ವಿಧವಾಗಿ ಇನ್ನೊಬ್ಬನು ಬ್ರಾಹ್ಮಣ ಜನ್ಮ ತಾಳಿರಬಹುದು, ಅವನು ಸ್ವಾಭಾವಿಕವಾಗಿ ಶೂದ್ರನಿರಬಹುದು. ಸೊ ಆವಾಗ ಈ ಸ್ವಾಭಾವಿಕ ಬ್ರಾಹ್ಮಣನಾದವನು ಅವನು ಈಸ್ ಮೋರ್ ಕೇಪಬಲ್ ದ್ಯಾನ್ ಸ್ವಾಭಾವಿಕ ಶೂದ್ರನಾದವನಿಗಿಂತಲೂ ಅವನ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಸೊ ಈ ವಿಧವಾಗಿ ಇದು ಸ್ವಭಾವ ಸಿದ್ಧವಾದ ಸಾಮರ್ಥ್ಯವನ್ನು ಹೇಳುವ ವಿಷಯಗಳಾಗಿವೆ ಇದು ಅನ್ನೋದು ನಾವು ಜ್ಞಾಪ್ತಿಯಲ್ಲಿಟ್ಕೋಬೇಕು. ದಿಸ್ ಇಸ್ ಕೇಪಬಿಲಿಟಿ, ಪೊಟೆನ್ಶಿಯಲ್ ಕೇಪಬಿಲಿಟಿ ಅಂಡ್ ಅಕಾರ್ಡಿಂಗ್ ಟು ಸ್ವಾಭಾವಿಕ ಗುಣ, ಸ್ವಾಭಾವಿಕ ಲಕ್ಷಣಗಳು, ಅದನ್ನು ನಾವು ಹಾಗೆ ತಿಳ್ಕೋಬೇಕು. ಸೊ ಮೂವರು ಉತ್ತಮರು ಕರ್ಮಕರು ಅಂತೇಳಿ, ಸೊ ಕರ್ಮಕರು ಅಂದ್ರೆ ಕರ್ಮ ಮಾಡುವವರು, ಆ ಅಂದ್ರೆ ಕರ್ಮ ಮಾಡುವಂತಹ ಆ ಬ್ರಾಹ್ಮಣರಿಗಿಂತಲೂ ಜ್ಞಾನ ಪ್ರಾಚುರ್ಯ ಇರುವಂತಹ ಅವರು ಶ್ರೇಷ್ಠರಾಗಿದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಸೊ ಹೀಗೆ ಪ್ರತಿ ಒಂದರಲ್ಲಿ ಕೂಡ ನಾವು ಚಿಂತನೆ ಮಾಡುವಾಗ ಹೀಗೆ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಕರ್ಮಿ ನೋಡಲು ಕೋವಿದ ಉತ್ತಮ, ಕವಿಗಳಿಂದಲೇ ಕ್ಷಿತಿಪರು ಉತ್ತಮರು ಅಂತ ಹೇಳಿ. ಸೊ ಈ ವಿಧವಾಗಿ ನೋಡಿದಾಗ ಜ್ಞಾನಿಗಳಾದಂತಹ ಬ್ರಾಹ್ಮಣರಿಗಿಂತಲೂ ಕ್ಷಿತಿಪರು ಅಂದರೆ ಸ್ವಾಭಾವಿಕವಾದಂತಹ ಮಾನುಷ್ಯ ಚಕ್ರವರ್ತಿಗಳನ್ನು ಅವರು ಯಾರಿದ್ದಾರೋ ಅವರು ಉತ್ತಮರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸೊ ಈ ವಿಧವಾಗಿ ಆ ತಾರತಮ್ಯವನ್ನು ಹೇಳುವಾಗ ಕ್ಷಿತಿಪರು ಅಂದ್ರೆ ಸ್ವಾಭಾವಿಕವಾಗಿರುವಂತಹ ಮಾನುಷ ಚಕ್ರವರ್ತಿಗಳು ಆ ಕಕ್ಷದಲ್ಲಿ ಸೇರಿದವರು ಉತ್ತಮರು ಅಂತ ಹೇಳಿದ್ದಾರೆ. ಅಲ್ಲಿಂದ ಇದು ಅಲ್ಲಿಂದ ಮತ್ತು ಕೆಳಗಿಂದ ಮೇಲಕ್ಕೆ ಬರ್ತಾ ಇದ್ದಾರೆ. ಈ ನೆಕ್ಸ್ಟ್ ಪದ್ಯದಲ್ಲಿ ಧರಣಿ ಪರ ನೋಡಲ್ಕೆ ನರಗಂಧರ್ವರುತ್ತಮ ದೇವಗಂಧರ್ವರ ಗಣೋತ್ತಮ ರಿವರಿಗಿಂತ ಶತ ಊನ ಶತಕೋಟಿ ಪರಮ ಋಷಿಗಳು ಅಪ್ಸರ ಸ್ತ್ರೀ ಎರು ಸಮಾನರು ಇವರಿಗಿಂತಲೇ ಚಿರಪಿತೃಗಳುತ್ತಮರು ಚಿರನಾಮಕ ಪಿತೃಗಳಿಂದ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಧರಣಿ ಅಂದ್ರೆ ಭೂಮಿ, ಕ್ಷಿತಿ ಅನ್ನ ಕ್ಷಿತಿಪ, ಧರಣಿಪ, ಭೂಪ ಇವೆಲ್ಲವೂ ಕೂಡ ಒಂದು ರಾಜರ ಪಾಲನ ಮಾಡೋ, ಧರಣಿ ಅಂದ್ರೆ ಭೂಮಿ, ಭೂಮಿಯನ್ನು ಪಾಲನೆ ಮಾಡುವವರು, ರಕ್ಷಣೆ ಮಾಡುವವರು ಅಂತ ಅರ್ಥ. ಧರಣಿಪ ಅಂದ್ರೆ ಚಕ್ರವರ್ತಿ ಅಂತ. ವರ ಧರಣಿ ಪರ ನೋಡಲ್ಕೆ ಅಂದ್ರೆ ಚಕ್ರವರ್ತಿಗಳನ್ನು, ಮಾನುಷ ಚಕ್ರವರ್ತಿಗಳನ್ನು ಕಂಪೇರ್ ನೋಡಲ್ಕೆ ಅಂದ್ರೆ ನೋಡಿದರೆ, ಅವರನ್ನು ನೋಡಿದರೆ ಅಂದ್ರೆ ಅವರಿಗಿಂತಲೂ ನರಗಂಧರ್ವರು ಉತ್ತಮರು. ಗಂಧರ್ವರಲ್ಲಿ ಎರಡು ವಿಧವಾದ ಗಂಧರ್ವರಿದ್ದಾರೆ. ಒಂದು ಮಾನುಷ ಗಂಧರ್ವರು, ಇಲ್ಲ ನರಗಂಧರ್ವರು ಅಂತ ಒಂದು ಕ್ಯಾಟಗರಿ, ಅವರು ಕೆಳಗಿನವರು. ಅದಿನ್ನೊಂದಾದ ಮೇಲೆ ದೇವಗಂಧರ್ವರು ಅನ್ನೋದು ಇನ್ನೊಂದು ಕ್ಯಾಟಗರಿ. ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಸ್ಪ್ಲಿಟ್. ಯಾಕೆ ಅಂತ ಹೇಳಿದ್ರೆ, ನರಗಂಧರ್ವರು ಯಾರಿದ್ದಾರೋ ಅವರೆಲ್ಲರೂ ಕೂಡ ನಿರಂಶ ಜೀವರು. ಅಂದ್ರೆ ಅವರು ಒಂದು ಸಮಯದಲ್ಲಿ ಒಂದೇ ದೇಹವನ್ನು, ಏಕಕಾಲದಲ್ಲಿ ಅನೇಕ ದೇಹ ಧಾರಣ ಶಕ್ತಿ ಇಲ್ಲದವರು ಇವರು ನರಗಂಧರ್ವರು. ಏಕಕಾಲದಲ್ಲಿಯೇ ಮೋರ್ ದನ್ ಒನ್ ಬಾಡಿ ತಗೊಳ್ಳುವ ಸಾಮರ್ಥ್ಯ ಉಳ್ಳವರು ಅವರು ದೇವಗಂಧರ್ವರು. ಸೊ ದೇವಗಂಧರ್ವರು ಸಾಂಶರು ಅಂದ್ರೆ ಅಂಶ ಉಳ್ಳವರು, ಅಂದ್ರೆ ಅಟ್ ಎ ಟೈಮ್ ಮೋರ್ ದನ್ ಒನ್ ಬಾಡಿ ತಗೊಳ್ಳುವ ಸಾಮರ್ಥ್ಯ ಉಳ್ಳವರು ಅವರು ದೇವಗಂಧರ್ವರು. ಅವರಿಗಿಂತ ಕಳಗಿರುವವರು ನರಗಂಧರ್ವರು ಇಲ್ಲ ಮಾನುಷ ಗಂಧರ್ವರು. ಇವರು ಅಟ್ ಎ ಟೈಮ್ ದೇ ಕ್ಯಾನ್ ಟೇಕ್ ಓನ್ಲಿ ಒನ್ ಬಾಡಿ, ಅಂದ್ರೆ ಇವರು ನಮ್ಮ ಮನುಷ್ಯರೆಲ್ಲರಿಗಿಂತಲೂ ಚಕ್ರವರ್ತಿಗಳು ಜಾಸ್ತಿ, ಅಂದ್ರೆ ಸ್ವಾಭಾವಿಕ ಚಕ್ರವರ್ತಿಗಳು. ಅವರಿಗಿಂತಲೂ ನರಗಂಧರ್ವರು ಜಾಸ್ತಿ. ಆ ನರಗಂಧರ್ವರು ಅವರು ನಿರಂಶರಾದರೂ ಕೂಡ ಅವರು ಮನುಷ್ಯ ಚಕ್ರವರ್ತಿಗಳಿಗಿಂತ ಶ್ರೇಷ್ಠರಾದವರು. ನರಗಂಧರ್ವರೆಲ್ಲರೂ ಇವರೆಲ್ಲರೂ ಕೂಡ ಮುಕ್ತಿಯೋಗ್ಯರು. ನರಗಂಧರ್ವರು ಮುಕ್ತಿಯೋಗ್ಯರೇ, ಮಾನುಷ್ಯ ಚಕ್ರವರ್ತಿ ಇವರೆಲ್ಲರೂ ಕೂಡ ಮುಕ್ತಿಯೋಗ್ಯರಲ್ಲಿ ಬರುವ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಮುಕ್ತಿಯೋಗ್ಯರ ತಾರತಮ್ಯ. ಆ ಕಾರಣದಿಂದ ಮಾನುಷ್ಯ ಚಕ್ರವರ್ತಿಗಳಿಗಿಂತಲೂ ನರಗಂಧರ್ವರು ಇಲ್ಲ ಮಾನುಷ ಗಂಧರ್ವರು ಅವರು ಉತ್ತಮರಾಗಿದ್ದಾರೆ, ಅವರಿಗಿಂತಲೂ ದೇವ ಗಂಧರ್ವ ಗಣೋತ್ತಮರು ಇವರಿಗಿಂತ, ಇವರು ಅಂದ್ರೆ ಈ ನರಗಂಧರ್ವರಿಗಿಂತಲೂ ಉತ್ತಮರು ಅಂತ ಹೇಳಿದ್ದಾರೆ. ಸೊ ಈ ಮಾನುಷ ಗಂಧರ್ವರಿಗಿಂತಲೂ ದೇವಗಂಧರ್ವರು ಉತ್ತಮರಾಗಿದ್ದಾರೆ. ಈ ದೇವಗಂಧರ್ವರನ್ನುವರು ಇವರು ದೇವತೆಗಳ ಸಹಿತ ಒಡನಾಡುವಂತಹವರಾಗಿರ್ತಾರೆ. ಅವರು ದೇ ಹ್ಯಾವ್ ದೇ ಮೂವ್ ಅರೌಂಡ್ ವಿತ್ ಗಾಡ್ಸ್ ಅಂಡ್ ಆಲ್ಸೋ ಅವರಿಗೆ ಸ್ಪೆಷಲ್ ಪವರ್ಸ್ ಅವು ಎಲ್ಲವೂ ಇರುತ್ತೆ ಅವರಿಗೆ. ಸೊ ಈ ವಿಧವಾಗಿರುವಂತಹ ದೇವಗಂಧರ್ವರು ಯಾರಿದ್ದಾರೋ ಆ ದೇವಗಂಧರ್ವರಿಗಿಂತಲೂ ಪರಮ ಋಷಿಗಳು ಒಂದು ಶ್ರೇಷ್ಠವಾದ ಋಷಿಗಳು ಅಂತ ಹೇಳಿದ್ದಾರೆ. ಶತ ಊನ ಶತಕೋಟಿ ಅಂತ ಹೇಳಿ, ಶತ ಅಂದ್ರೆ ನೂರು, ಊನ ಅಂದ್ರೆ ಕಡಿಮೆ, ಶತ ಅಂದ್ರೆ ಮತ್ತು ನೂರು, ಕೋಟಿ ಅಂದ್ರೆ ಕ್ರೋರ್. ಸೊ ಹಂಡ್ರೆಡ್ ಲೆಸ್ ದ್ಯಾನ್ ಒನ್ ಹಂಡ್ರೆಡ್ ಕ್ರೋರ್, ಒನ್ ಹಂಡ್ರೆಡ್ ಲೆಸ್ ದ್ಯಾನ್ ಒನ್ ಹಂಡ್ರೆಡ್ ಕ್ರೋರ್ ಅಂದ್ರೆ ಏನಾಯ್ತು, ತೊಂಬತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರು, ಟು 99,99,900 ಇಷ್ಟು ಮಂದಿ ಅಂದ್ರೆ 100 less than 100 crores ಯಾರಿದ್ದಾರೋ ಅವರು. ಸೊ ಶತ ಊನ ಶತಕೋಟಿ, ಸೊ 99 crores 99 lakhs 99,900 ಇಷ್ಟು ಮಂದಿ ಪರಮ ಋಷಿಗಳು. ಸೊ ಅದರಲ್ಲಿ 100 ಬಿಡಿಸಿದ್ದ ತೆಗೆದಿದ್ದಾರೆ ಯಾಕೆ ಅಂದ್ರೆ ಈ 100 ಆರ್ ಹೈಯರ್, ಅವರು ಮೇಲಿನ ಕಕ್ಷಗಳಲ್ಲಿ ಸೇರಿದವರು. ಸೊ ಈ ಜಸ್ಟ್ ಅಬೋವ್ ದಿ ದೇವಗಂಧರ್ವರು, ದೇವಗಂಧರ್ವರಿಗಿಂತ ಜಾಸ್ತಿಯಾಗಿ ಒನ್ ಜಸ್ಟ್ ಅಬೋವ್ ಇರುವಂತಹ ಅವರು ಈ ಇಷ್ಟು ಮಂದಿ ಋಷಿಗಳು. ಆಲ್ ದಿಸ್ ಮೆನಿ ಆಫ್ ಋಷೀಸ್ ಆರ್ ಜಸ್ಟ್ ಅಬೋವ್ ದೇವಗಂಧರ್ವಾಸ್. ಮಿಕ್ಕ 100 ಮಂದಿ ಯಾರು ಋಷಿಗಳಿದ್ದಾರೋ ಅವರು ಇನ್ನು ಮೇಲೆ ಮೇಲಿನ ಕಕ್ಷದಲ್ಲಿ ಬರುವಂತಹವರಾಗಿದ್ದಾರೆ. ಅವ್ರದ್ದು ಆಮೇಲೆ ಅವ್ರ ವಿಚಾರಗಳು ಬರುತ್ತೆ, ಅದು ನೋಡೋಣ. ಬಟ್ ಇಲ್ಲಿ ಇಷ್ಟು ಮಂದಿ ಋಷಿಗಳು ಇವರು ದೇವಗಂಧರ್ವರಿಗಿಂತಲೂ ಮೇಲಿನವರಾಗಿದ್ದಾರೆ. ಇವರನ್ನು ಪರಮ ಋಷಿಗಳು ಅಂತ ಹೇಳಿ ಅಲ್ಲಿ ಪರಮ ಅನ್ನುವ ಶಬ್ದವನ್ನು ಸೂಚನೆ ಮಾಡುವುದರ ಮೂಲಕವಾಗಿ ಇಷ್ಟು ಮಂದಿ ಋಷಿಗಳು ಇಲ್ಲಿದ್ದಾರೆ, ಇವರಿಗಿಂತಲೂ ಪರಮರಾದಂತಹ ಋಷಿಗಳು ಇನ್ನು ಮೇಲಿನ ಕಕ್ಷದಲ್ಲಿದ್ದಾರೆ ಅಂತ ಆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇದೇ ಕಕ್ಷದಲ್ಲಿ ಸೇರಿ ಇವರಿಗೆ ಸಮಾನರಾದವರು ಅಪ್ಸರಸ್ತ್ರೀಯರನೇ, ಅಂದ್ರೆ ಈ ಎಲ್ಲ ಅಪ್ಸರ ಕೆಲವು ಮಂದಿ ಅಪ್ಸರಸ್ತ್ರೀಗಳು. ಸೊ ಅಪ್ಸರಸ್ತ್ರೀಯರು ಸಮಾನರು ಅಂತೇಳಿ ಈ ಕಕ್ಷದಲ್ಲಿಯೇ ಸೇರಿದವರಾದಂತಹ ಕೇಚನ ಅಪ್ಸರಸ್ತ್ರೀಯರು, ಕೆಲವು ಮಂದಿ ಅಪ್ಸರಸ್ತ್ರೀಗಳಿದ್ದಾರೆ, ಇನ್ನು ಕೆಲವು ಮಂದಿ ಬೇರೆ ಕಕ್ಷಗಳಲ್ಲಿ ಬರುವವರಾಗಿದ್ದಾರೆ. ಸೊ ಕೆಲವು ಎಲ್ಲಾ ಋಷಿಗಳು ಒಂದೇ ಕಕ್ಷದಲ್ಲಿ ಬರುವುದಿಲ್ಲ, ಹಾಗೆ ಎಲ್ಲಾ ಅಪ್ಸರಸ್ತ್ರೀಗಳು ಒಂದೇ ಕಕ್ಷದಲ್ಲಿ ಬರುವುದಿಲ್ಲ, ದೇ ಕಮ್ ಇನ್ ವೇರಿಯಸ್ ಕಕ್ಷಾಸ್. ಸೊ ಆ ಕಾರಣದಿಂದ ಈ ಇಷ್ಟು ಮಂದಿ ಋಷಿಗಳಿರುವ ಕಕ್ಷದಲ್ಲಿಯೇ ಸೇರಿದಂತಹ ಕೆಲವು ಅಪ್ಸರಸ್ತ್ರೀಗಳು ಆ ಕಕ್ಷಕ್ಕೆ ಸಮಾನರಾಗಿದ್ದಾರೆ. ಸೊ ಪರಮ ಋಷಿಗಳು ಅಪ್ಸರಸ್ತ್ರೀಯರು ಸಮಾನರು, ಇವರಿಗಿಂತಲೇ ಚಿರಪಿತೃಗಳು ಉತ್ತಮರು. ಚಿರಪಿತೃಗಳು ಅನ್ನೋ ಕ್ಯಾಟಗರಿ. ಸೊ ಚಿರಪಿತೃಗಳು ಅನ್ನುವರು ಈ ಕ್ಯಾಟಗರಿ ಈ ಋಷಿ ಅಪ್ಸರಸ್ತ್ರೀಗಳಕ್ಕಿಂತಲೂ ಮೇಲಿನವರಾಗಿದ್ದಾರೆ ಚಿರಪಿತೃಗಳು. ಸೊ ಚಿರಪಿತೃಗಳು ಅಲ್ಲಿ ಈ ಪದ್ಯ ನಮಗೆ ಒಂದು ಪಾಸ್ ನಲ್ಲಿ ಉಂಟಾಗುತ್ತೆ. ಹಾಗಂದ್ರೆ ಇವರಿಗಿಂತಲೇ ಚಿರ ಪಿತೃಗಳುತ್ತಮರು, ಚಿರನಾಮಕ ಪಿತೃಗಳಿಂದ ಅಂತ ಅಲ್ಲಿ ನಿಂದಿಸಿದ್ದಾರೆ. ಚಿರನಾಮಕ ಪಿತೃಗಳಿಗಿಂತಲೂ ಅನ್ನುವ ಫ್ರೇಸ್ ಇಟ್ಟುಕೊಂಡು ನೆಕ್ಸ್ಟ್ ಪದ್ಯವನ್ನು ಇಲ್ಲಿ ಅನ್ವಯ ಮಾಡ್ಕೋಬೇಕು. ಸೊ ಈ ಪದ್ಯದಲ್ಲಿ ಬರುವಂತಹದ್ದು ಫುಲ್ ಸ್ಟಾಪ್ ಬರುವಂತಹದ್ದು ಚಿರ ಪಿತೃಗಳುತ್ತಮರು ಅಷ್ಟ ಅಲ್ಲಿಗೆ ಒಂದು ನಿಲ್ಲಿಸೋದು. ಸೊ ಪರಮ ಋಷಿಗಳು ಅಪ್ಸರ ಸ್ತ್ರೀಯರು ಸಮಾನರು, ಇವರಿಗಿಂತಲೇ ಚಿರ ಪಿತೃಗಳುತ್ತಮರು ಅಲ್ಲಿ ಅಲ್ಲಿಗೆ ಒಂದು ಪಾಸ್ ಕೊಟ್ಟುಬಿಟ್ಟು ಅಂದ್ರೆ ಮನಸ್ಸಿನಲ್ಲಿ ಮೀನಿಂಗ್ ಹೇಳುವಾಗ ನಾವು ಓದುವಾಗ ವಿ ರೀಡ್ ಇಟ್ ನಾರ್ಮಲ್, ಎಲ್ಲ ಪದ್ಯಗಳು ಓದಿದಂತಲೇ ಇವನ್ನು ಓದ್ತೀವಿ. ಮನಸ್ಸಿನಲ್ಲಿ ಅರ್ಥಾನುಸಂಧಾನ ಮಾಡಿಕೊಳ್ಳುವಾಗ ಆ ವಿಧವಾಗಿ ಅರ್ಥಾನುಸಂಧಾನ ಮಾಡ್ಕೋಬೇಕು. ಸೊ ಚಿರಪಿತೃಗಳುತ್ತಮರು, ಚಿರನಾಮಕ ಪಿತೃಗಳಿಂದ ಏನು ಅನ್ನುವುದು ನೆಕ್ಸ್ಟ್ ಪದ್ಯ ನಮಗೆ ಹೇಳುತ್ತೆ. ಸೊ ಚಿರನಾಮಕ ಪಿತೃಗಳಿಂದ 2580 ಋಷಿ ತುಂಬರ ಶತೌರ್ವಶಿ ಅಪ್ಸರಸ್ತ್ರೀ ಎರು ಸತಾದಾ ನದರು ಉತ್ತಮ ಚಿರಪಿತೃಗಳಿಂದ. ಸೊ ಅಲ್ಲಿ ಆ ಚಿರಪಿತೃಗಳಿಂದ ಇಲ್ಲಿ ಚಿರಪಿತೃಗಳಿಂದ. ಸೊ ಎರಡ ಮಧ್ಯದಲ್ಲಿ ಇರುವವರು ಈ ಚಿರಪಿತೃಗಳಿಗಿಂತಲೂ ಉತ್ತಮರಾಗಿದ್ದಾರೆ. ಯಾರವರು ಅನ್ನೋದನ್ನು ಹೇಳ್ತಾ ಇದ್ದಾರೆ. 2580 ಋಷಿ ತುಂಬುರ ಶತೋರ್ವಶಿಯರ ಅಪ್ಸರಸ್ತ್ರೀಯರು ಸದಾ ಅಜಾನದರು ಉತ್ತಮ ಚಿರಪಿತೃಗಳಿಂದ ಅಂತೇಳಿ ಇಲ್ಲಿ 2580 ಋಷಿ ಅಂತ ಹೇಳಿದ್ದಾರೆ. 2 × 5 = 10 ಆಗತ್ತೆ. 80 10 + 80 90 ಆಗತ್ತೆ. ಸೊ ನೂರು ಋಷಿಗಳನ್ನು ಬಿಟ್ಟು ಬಿಟ್ಟಿದ್ದಾರಲ್ವಾ, ಆ ನೂರು ಋಷಿಗಳಲ್ಲಿ 90 ಋಷಿಗಳು, 90 ರಿಷೀಸ್, ದೇ ಬಿಲಾಂಗ್ ಟು ಎ ಹೈಯರ್ ಕ್ಯಾಟಗರಿ. ಸೊ ಈ ಚಿರ ಇಲ್ಲಿ ಯಾವ್ದಿದು ನಮಗೆ ಪರಮ ಋಷಿಗಳಾಯ್ತು, ಅಪ್ಸರಸ್ತೀಯರ ಒಂದು ಕ್ಯಾಟಗರಿ ಆಯ್ತು, ಅದರ ಮೇಲೆ ಚಿರಪಿತೃಗಳಾಯ್ತು, ಆ ಚಿರಪಿತೃಗಳ ಮೇಲೆ ಇನ್ನೂ 90 ಋಷಿಗಳು ಬರ್ತಾರೆ. ಸೊ 2580 ಋಷಿ ಅಂದ್ರೆ ಈ ಶತ ಊನ ಶತಕೋಟಿ 100 ಲೆಸ್ ದನ್ 100 ಕೋರ್ ಋಷಿಗಳಲ್ಲಿ ಹೇಳಿದಾಗ ಅಲ್ಲಿ ಬಿಟ್ಟಿರುವಂತಹ 100 ಋಷಿಗಳಲ್ಲಿ 90 ಋಷಿಗಳು ಯಾರಲ್ಲಿ ಊನ ಅಂತ ಹೇಳಿದ್ದಾರೋ, ಕಮ್ಮಿ ಅಂತ ಹೇಳಿದ್ದಾರೋ, ಆ 100 90 ಇಲ್ಲಿಗೆ ಬರ್ತಾರೆ. ಅವ್ರು ಎಲ್ಲಿ ಬರ್ತಾರೆ, ಚಿರಪಿತೃಗಳಿಗಿಂತಲೂ ಮೇಲೆ ಬರ್ತಾರೆ. ಚಿರಪಿತೃಗಳಿಗಿಂತಲೂ ಮೇಲೆ ಕಕ್ಷದಲ್ಲಿ ಈ 90 ಬರ್ತಾರೆ, ಈ 90 ರಿಷೀಸ್. ಸೊ 2580 ಋಷಿ ಅಲ್ಲಿ ಬರ್ತಾರೆ ಅಂತ ಹೇಳಿ ನಾವು ಹಾಕೋಬೇಕು. ಸೊ 2580 ಋಷಿ ಅವರು ಅಲ್ಲಿ ಬರ್ತಾರೆ, ಈ ಮೇಲಿನ ಕಕ್ಷಕ್ಕೆ ಸೇರಿದವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ 90 ಋಷಿಗಳು ಉತ್ತಮರಾಗಿದ್ದಾರೆ ಚಿರುಪತ್ರುಗಳಿಗಿಂತಲೂ. ಸೊ ಆದ್ದರಿಂದ ಈ ಉತ್ತಮ ಕಕ್ಷಕ್ಕೆ ಸೇರಿದಂತಹ ಅವರ ಆ ಕರ್ಮದರನ್ನು ಅಲ್ಲಿ ನಾವು ಇಟ್ಕೋಬೇಕು. ಅದಾದ ಮೇಲೆ 100 ನಲ್ಲಿ 90 ಹಾಕಿದ್ದೀವಲ್ವಾ, ಇನ್ನೂ 10 ಉಳಿದಿದೆ. ಸೊ 100 ಲೆಸ್ ದನ್ 100 ಕೋರ್ ನಲ್ಲಿ ಆ 100 90 ಇಲ್ಲಿ ಮೇಲೆ ಬರ್ತಾರೆ. ವಾಟ್ ಅಬೌಟ್ ದ ಅದರ್ 10, ಇನ್ನೂ ಉಳಿದ 10 ಏನಾಗಿದ್ದಾರೆ ಅಂತ ಪ್ರಶ್ನೆ ಬಂದರೆ, ಆ ಉಳಿದವರಲ್ಲಿ ಆ 10 ಋಷಿಗಳು ಯಾರು, ಅವರು ಎಲ್ಲಿ ಬರ್ತಾರೆ, ಯಾವ ಕಕ್ಷೆಗಳಲ್ಲಿ ಅವರು ಬರ್ತಾರೆ ಅನ್ನೋ ಒಂದು ಪ್ರಶ್ನೆ ಉಳಿದ. ಆ ಪ್ರಶ್ನೆಗೆ ನಾವು ಏನಂತ ಸಮಾಧಾನ ತಗೋಬೇಕಂದ್ರೆ, ಈ 10 ಋಷಿಗಳು ಸಪ್ತ ಋಷಿಗಳು ಯಾರಾಗಿದ್ದಾರೆ ಅಂದ್ರೆ, ಅಂಗಿರ, ಭೃಗು, ಪುಲಸ್ತ್ಯ, ಮರೀಚ, ಕ್ರತು, ಪುಲಹ, ವಸಿಷ್ಠಾತ್ರಿ ಅನ್ನುವಂತಹ ಸಪ್ತರ್ಷಿಗಳು. ಅದಾದ ಮೇಲೆ ವಿಶ್ವಾಮಿತ್ರ, ಆ ಸಪ್ತರ್ಷಿಗಳು ಭೃಗು ಇಲ್ಲ, ಅಂಗಿರ, ಪುಲಸ್ತ್ಯ, ಮರೀಚ, ಕ್ರತು, ಪುಲಹ, ವಸಿಷ್ಠ, ಅತ್ರಿ, ಈ ಸಪ್ತ ಋಷಿಗಳು ಪ್ಲಸ್ ನಾರದ, ಭೃಗು, ವಿಶ್ವಾಮಿತ್ರ, ಒಟ್ಟಿಗೆ 10 ಋಷಿಗಳು. ಈ 10 ಋಷಿಗಳು ಅದಕ್ಕಿಂತ ಮೇಲೆ ಬರ್ತಾರೆ. ಎಲ್ಲೆಲ್ಲಿ ಬರ್ತಾರೆ, ಉದಾಹರಣೆಗೆ ಮೇಲಿನಿಂದ ಬಂದರೆ 14 ಕಕ್ಷದಲ್ಲಿ ನಾರದ ಬರ್ತಾನೆ, 15 ಕಕ್ಷದಲ್ಲಿ ಭೃಗು ಬರ್ತಾನೆ, 16 ಕಕ್ಷದಲ್ಲಿ ಸಪ್ತ ಋಷಿಗಳು, ವಿಶ್ವಾಮಿತ್ರ ಇವರೆಲ್ಲರೂ ಅಲ್ಲಿ ಬರ್ತಾರೆ. ಸೊ ಇವರು, ಸೊ ಅದಾದ ಮೇಲೆ ಮಿಕ್ಕವರು ಮಿತ್ರನಾಮಕ ಸೂರ್ಯ, ಕೋಣಾಧಿಪತಿಗಳು ಇವರೆಲ್ಲ ಬರ್ತಾರೆ. ನಾವು ಇಲ್ಲಿ ಎಲ್ಲಿದ್ದೀವಿ, ಕರ್ಮದ ದೇವತೆಗಳ ಅದು ಹೇಳುವಾಗ ನಾವು ಇಲ್ಲಿ ಇನ್ನ ಇಲ್ಲಿ ಇರುವಂತಹ ಚಿರಪಿತೃಗಳಿಗಿಂತ ಮೇಲೆ ಇರುವಂತಹ ಕಕ್ಷದಲ್ಲಿದ್ದೀವಿ. ಸೊ ಚಿರಪಿತೃಗಳು, ಅದಾದ ಮೇಲೆ ಋಷಿಗಳನ್ನು ಯಾರು ಹೇಳಿದ್ದಾರೋ, ಋಷಿಗಳು ಅಪ್ಸರಸ್ಸುಗಳು ಅದೆಲ್ಲ ಹೇಳಿದ ಮೇಲೆ ಅಲ್ಲಿ ಹೇಳುವಂತಹ ಆ ವಿಷಯವನ್ನು ನಾವು ಹೀಗೆ ಚಿಂತನೆ ಮಾಡಬೇಕಂತೇಳಿ ಹೇಳಿದ್ದಾರೆ. ಸೊ ಇದಾದ ಮೇಲೆ ಇನ್ನು ಈ, ಸೊ ಆಕ್ಚುಲಿ ಆಗ ಆ ಋಷಿಗಳು ಎಲ್ಲಿ ಬರ್ತಾರೆ ಅನ್ನೋದನ್ನು ತಿಳಿಸಿದ್ದೀನಿ. ಬಟ್ ನಾವು ಯಾಗೆ ಎಲ್ಲಿದ್ದೀವಿ, ಇಲ್ಲಿ ಚಿರಪಿತೃಗಳಿಗಿಂತ ಮೇಲೆ ಇರುವಂತಹ 90 ಋಷಿಗಳವರೆಗೂ ನಾವು ಆ ಕಕ್ಷದವರೆಗೂ ಬಂದಿದ್ದೀವಿ. ಸೊ ಇವತ್ತು ಅಲ್ಲಿಗೆ ಪಾಸ್ ಮಾಡಿದ್ರೆ ಅದಕ್ಕಿಂತಲೂ ಮೇಲೆ ಇರುವವರು ಯಾರು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ.